ಅಧ್ಯಾಯ 10. ನಳಕುವರ ಮತ್ತು ಮಣಿಗ್ರೀವರ ಉದ್ಧಾರ. ನಳಕುವರ ಮತ್ತು ಮಣಿಗ್ರೀವರಿಗೆ ಮಹರ್ಷಿ ನಾರದರ ಸರ್ವಾನಂದಮಯ ಅಪೇಕ್ಷೆಯಂತೆ ಶಾಪ ಬಂದು ಕೃಷ್ಣನಿಂದ ಅವರು ಮುಕ್ತಿ ಹೊಂದಿದ್ದನ್ನು ಇಲ್ಲಿ ವರ್ಣಿಸಲಾಗಿದೆ. ದೇವತೆಗಳ ಕೋಶಾಧಿಕಾರಿಯಾದ ಕುಬೇರನ ಮಕ್ಕಳು ಶ್ರೇಷ್ಠ ದೇವತೆಗಳಾದ ನಳಕುವರ ಮತ್ತು ಮಣಿಗ್ರೀವರು. ಕುಬೇರನು ಶಿವನ ಪರಮ ಭಕ್ತ. ಶಿವಪ್ರಭುವಿನ ಕೃಪೆಯಿಂದ ಕುಬೇರನ ಭೌತಿಕ ಸಂಪತ್ತಿಗೆ ಮಿತಿಯೇ ಇಲ್ಲ. ಶ್ರೀಮಂತನ ಪುತ್ರರು ಹಲವೊಮ್ಮೆ ಸ್ತ್ರೀ ಮತ್ತು ಮದ್ಯಗಳ ವ್ಯಸನಿಗಳಾಗುವಂತೆ ಕುಬೇರನ ಈ ಇಬ್ಬರು ಮಕ್ಕಳು ಮದ್ಯ ಮತ್ತು ಕಾಮಗಳ ದಾಸರಾಗಿದ್ದರು. ಒಮ್ಮೆ ಸಂತೋಷವಾಗಿರಬೇಕೆಂದು ಅವರು ಕೈಲಾಸದಲ್ಲಿ ಮಂದಾಕಿನಿ ಗಂಗೆಯ ದಡದಲ್ಲಿರುವ ಶಿವನ ವನವನ್ನು ಹೊಕ್ಕರು. ಬಹಳವಾಗಿ ಮದ್ಯಪಾನ ಮಾಡಿ ಪರಿಮಳ ಬೀರುವ ಪುಷ್ಪಗಳ ಆ ವನದಲ್ಲಿ ಅವರೊಡನೆ ಹೋಗಿದ್ದ ಸುಂದರ ಸ್ತ್ರೀಯರ ಸಂಗೀತವನ್ನು ಕೇಳುತ್ತಿದ್ದರು. ಈ ಉನ್ಮತ್ತ ಸ್ಥಿತಿಯಲ್ಲಿ ಅವರಿಬ್ಬರೂ ತಾವರೆ ಪುಷ್ಪಗಳ ತುಂಬಿದ ಗಂಗಾ ನದಿಯಲ್ಲಿ ಪ್ರವೇಶಿಸಿ ಗಂಡಾನೆಯು ಹೆಣ್ಣಾನೆಗಳೊಡನೆ ನೀರಿನಲ್ಲಿ ಕ್ರೀಡಿಸುವಂತೆಯೇ ತರುಣಿಯರೊಡನೆ ಕ್ರೀಡಿಸುತ್ತಿದ್ದರು. ಹೀಗೆ ಅವರು ವಿಹರಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ಮಹರ್ಷಿ ನಾರದರು ಅತ್ತ ಬಂದರು. ದೇವತೆಗಳಾದ ನಳಕುವರ ಮತ್ತು ಮಣಿಗ್ರೀವರು ಮದ್ಯಪಾನದಿಂದ ಮತ್ತರಾಗಿ ಮಹರ್ಷಿಗಳು ಹೋಗುತ್ತಿರುವುದನ್ನು ಕಾಣದಂತಹ ಸ್ಥಿತಿಯಲ್ಲಿದ್ದರು ಎಂದು ನಾರದರಿಗೆ ಅರ್ಥವಾಯಿತು. ಆದರೆ ತರುಣಿಯರು ಆ ದೇವತೆಗಳಷ್ಟು ಮದ್ಯಪಾನ ಮಾಡಿರಲಿಲ್ಲ. ಆದುದರಿಂದ ಮಹರ್ಷಿ ನಾರದರ ಮುಂದೆ ಬೆತ್ತಲೆಯಾಗಿದ್ದುದಕ್ಕೆ ನಾಚಿಕೊಂಡರು. ಆತುರಾತುರವಾಗಿ ತಮ್ಮ ದೇಹಗಳನ್ನು ಮುಚ್ಚಿಕೊಳ್ಳಲು ಪ್ರಾರಂಭಿಸಿದರು. ಆದರೆ ಕುಬೇರನ ಮಕ್ಕಳಾದ ಈ ಇಬ್ಬರು ದೇವತೆಗಳು ಎಷ್ಟು ಮತ್ತರಾಗಿದ್ದರೆಂದರೆ ನಾರದರು ಬಂದಿದ್ದು ಅವರಿಗೆ ತಿಳಿಯಲಿಲ್ಲ. ಆದುದರಿಂದ ತಮ್ಮ ದೇಹಗಳನ್ನು ಮುಚ್ಚಿಕೊಳ್ಳಲಿಲ್ಲ. ಮದ್ಯಪಾನವು ಈ ಇಬ್ಬರು ದೇವತೆಗಳನ್ನು ಇಂತಹ ಹೀನ ಸ್ಥಿತಿಗೆ ತಂದಿದ್ದನ್ನು ಕಂಡು ನಾರದರು ಅವರ ಹಿತವನ್ನು ಬಯಸಿದರು. ಅವರನ್ನು ಶಪಿಸಿ ತಮ್ಮ ನಿಷ್ಕಾರಣ ಕರುಣೆಯನ್ನು ತೋರಿದರು. ಮಹರ್ಷಿಯು ಅವರನ್ನು ಕರುಣೆಯಿಂದ ಕಂಡದ್ದರಿಂದ ಮದ್ಯಪಾನ ಮತ್ತು ಯುವತಿಯರ ಸಹವಾಸದ ಅವರ ಹುಸಿ ಸಂತೋಷವನ್ನು ನಾಶಗೊಳಿಸಿ ಆ ದೇವತೆಗಳು ಕೃಷ್ಣನನ್ನು ತಮ್ಮ ಎದುರಿನಲ್ಲಿ ಕಾಣುವಂತೆ ಮಾಡಲು ಬಯಸಿದರು. ಅವರನ್ನು ಈ ರೀತಿ ಶಪಿಸಲು ಯೋಚಿಸಿದರು. ಭೌತಿಕ ಭೋಗದ ಮೋಹಕ್ಕೆ ರಾಜಸ ಗುಣದ ಪ್ರಾಧಾನ್ಯವೇ ಕಾರಣ. ಭೌತಿಕ ಜಗತ್ತಿನಲ್ಲಿ ಶ್ರೀಮಂತಿಕೆ ಇರುವವನು ಸಾಮಾನ್ಯವಾಗಿ ಮೂರು ದುಶ್ಚಟಗಳಿಗೆ ಬಲಿಯಾಗುತ್ತಾನೆ: ಮದ್ಯಪಾನ, ಕಾಮ ಮತ್ತು ಜೂಜು. ಆಸ್ತಿಯ ಸಂಗ್ರಹದಿಂದ ಅಹಂಕಾರಿಗಳಾದ ಶ್ರೀಮಂತರು ಎಷ್ಟು ನಿಷ್ಕರುಣಿಗಳಾಗುತ್ತಾರೆ ಎಂದರೆ ಕಸಾಯಿಖಾನೆಗಳನ್ನು ತೆರೆದು ಪ್ರಾಣಿಗಳನ್ನು ಕೊಲ್ಲುತ್ತಾರೆ. ತಾವು ಸಾಯುವುದೇ ಇಲ್ಲ ಎಂದು ಅವರು ಭಾವಿಸುತ್ತಾರೆ. ಇಂತಹ ಮೂರ್ಖರು ಪ್ರಕೃತಿಯ ನಿಯಮಗಳನ್ನು ಮರೆತು ದೇಹದಲ್ಲಿ ಅತಿಮೋಹವನ್ನು ಬೆಳೆಸಿಕೊಳ್ಳುತ್ತಾರೆ. ಭೌತಿಕ ದೇಹವು ದೇವತೆಗಳ ಮಟ್ಟದವರೆಗೆ ನಾಗರಿಕತೆಯು ಮುಂದುವರಿದಿದ್ದರೂ ಬೂದಿಯಾಗಲೇಬೇಕು. ಮನುಷ್ಯನು ಬದುಕಿರುವಾಗ ಅವನ ದೇಹದ ಹೊರಸ್ವರೂಪವು ಹೇಗೇ ಇರಲಿ, ಒಳಗೆ ಮಲ ಮೂತ್ರ ಮತ್ತು ವಿವಿಧ ಹುಳುಗಳು ಕ್ರಿಮಿಗಳು ಇರುತ್ತವೆ ಅಷ್ಟೆ. ಇತರ ದೇಹಗಳೊಂದಿಗೆ ಅಸೂಯೆ ಮತ್ತು ಹಿಂಸೆಯಲ್ಲಿ ಸೆಣಸುತ್ತಿರುವ ಪ್ರಾಪಂಚಿಕವಾದಿಗಳು ಬದುಕಿನ ಪರಮ ಗುರಿಯನ್ನು ಅರ್ಥ ಮಾಡಿಕೊಳ್ಳಲಾರರು ಮತ್ತು ಬದುಕಿನ ಗುರಿಯನ್ನು ತಿಳಿಯದೆ ಕೆಳಕ್ಕೆ ಜಾರಿ ನರಕದ ಸ್ಥಿತಿಯನ್ನು ತಲುಪುತ್ತಾರೆ. ತಮ್ಮ ಮುಂದಿನ ಜನ್ಮದಲ್ಲಿ ಈ ಮೂರ್ಖರು ನಶ್ವರವಾದ ದೇಹಕ್ಕಾಗಿ ಎಲ್ಲ ಬಗೆಯ ಪಾಪಕರ್ಮಗಳನ್ನು ಮಾಡುತ್ತಾರೆ. ದೇಹವು ವಾಸ್ತವವಾಗಿ ತಮ್ಮ ಸ್ವತ್ತೇ ಎನ್ನುವುದನ್ನು ಯೋಚಿಸಲೂ ಅವರು ಅಸಮರ್ಥರಾಗಿರುತ್ತಾರೆ. ಸಾಮಾನ್ಯವಾಗಿ ದೇಹಕ್ಕೆ ಯಾರು ಆಹಾರವನ್ನು ಕೊಡುತ್ತಾರೆಯೋ ಅವರಿಗೆ ದೇಹವು ಸೇರಿದ್ದು ಎಂದು ಹೇಳುತ್ತಾರೆ. ಆದುದರಿಂದ ಈ ದೇಹವು ಸ್ವಂತ ಸ್ವತ್ತೇ ಅಥವಾ ತಾನು ಯಾವ ಯಜಮಾನನನ್ನು ಸೇವಿಸುತ್ತಾನೆಯೋ ಆ ಯಜಮಾನನ ಸ್ವತ್ತೇ ಎಂದು ಮನುಷ್ಯನು ಯೋಚಿಸಬೇಕು. ಗುಲಾಮರ ಯಜಮಾನನು ಗುಲಾಮರ ದೇಹದ ಮೇಲೆ ಸಂಪೂರ್ಣ ಒಡೆತನವನ್ನು ಸಾಧಿಸುತ್ತಾನೆ. ಏಕೆಂದರೆ ಯಜಮಾನನು ಗುಲಾಮರಿಗೆ ಆಹಾರವನ್ನು ಕೊಡುತ್ತಾನೆ. ಆದುದರಿಂದ ಈ ದೇಹಕ್ಕೆ ಬೀಜವನ್ನು ನೀಡುವ ತಂದೆಗೆ ದೇಹವು ಸೇರಿದ್ದೇ ಅಥವಾ ತನ್ನ ಗರ್ಭದಲ್ಲಿ ಬೆಳೆಸುವ ತಾಯಿಗೆ ಸೇರಿದ್ದೆ ಎನ್ನುವ ಪ್ರಶ್ನೆಯು ಏಳುತ್ತದೆ. ಭೌತಿಕ ದೇಹವನ್ನು ಜೀವಾತ್ಮನೊಡನೆ ಒಂದಾಗಿ ಕಾಣುವ ತಪ್ಪು ಭಾವನೆಯಿಂದ ಮೂರ್ಖರು ಎಲ್ಲ ಬಗೆಯ ಪಾಪಗಳನ್ನು ಮಾಡುವುದರಲ್ಲಿ ನಿರತರಾಗಿರುತ್ತಾರೆ. ಆದರೆ ಈ ದೇಹವು ಯಾರಿಗೆ ಸೇರಿದ್ದು ಎಂದು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿಯು ಮನುಷ್ಯನಿಗೆ ಇರಬೇಕು. ಮೂರ್ಖನು ದೇಹದ ಪಾಲನೆಗೋಸ್ಕರ ಇತರ ಪ್ರಾಣಿಗಳನ್ನು ಕೊಲ್ಲಲು ತೊಡಗುತ್ತಾನೆ. ಆದರೆ ತನ್ನ ದೇಹವು ಯಾರಿಗೆ ಸೇರಿದ್ದು, ತನಗೆ ಅಥವಾ ತನ್ನ ತಾಯಿಗೆ ಅಥವಾ ತನ್ನ ತಂದೆಗೆ ಅಥವಾ ತಾತನಿಗೆ? ಕೆಲವೊಮ್ಮೆ ತಂದೆಯೋ ತಾತನೋ ಮಗಳ ಮಗುವನ್ನು ಮಗನಾಗಿ ಹಿಂದಕ್ಕೆ ಪಡೆಯುವ ಉದ್ದೇಶದಿಂದ ಮಗಳನ್ನು ಕನ್ಯಾದಾನ ಮಾಡಿಕೊಡುತ್ತಾರೆ. ದೇಹವು ತನಗಾಗಿ ಕೆಲಸ ಮಾಡುವಂತೆ ಬಲಾತ್ಕರಿಸುವ ಬಲಿಷ್ಠನಿಗೂ ಸೇರಿರಬಹುದು. ಒಮ್ಮೊಮ್ಮೆ ಗುಲಾಮನ ದೇಹವನ್ನು ಯಜಮಾನನಿಗೆ ಮಾರುತ್ತಾರೆ. ಆ ದೇಹವು ಯಜಮಾನನಿಗೆ ಸೇರಿದ್ದು ಎನ್ನುವುದು ಈ ವ್ಯವಹಾರಕ್ಕೆ ಆಧಾರವಾಗಿರುತ್ತದೆ. ಬದುಕು ಮುಗಿದಾಗ ದೇಹವನ್ನು ಅಗ್ನಿಗೆ ಅರ್ಪಿಸುತ್ತಾರೆ, ಅದು ಬೂದಿಯಾಗುತ್ತದೆ. ಆದುದರಿಂದ ಆಗ ದೇಹವು ಅಗ್ನಿಗೆ ಸೇರಿದ್ದು ಅಥವಾ ನಾಯಿಗಳು ಮತ್ತು ಹದ್ದುಗಳಿಗೆ ಆಹಾರವಾಗುವಂತೆ ದೇಹವು ಬೀದಿಗೆ ಎಸೆಯಲ್ಪಡುತ್ತದೆ. ದೇಹದ ಪಾಲನೆಗಾಗಿ ಬಗೆ ಬಗೆಯ ಪಾಪಗಳನ್ನು ಮಾಡುವ ಮುನ್ನ ಮನುಷ್ಯನು ದೇಹವು ಯಾರಿಗೆ ಸೇರಿದ್ದು ಎಂದು ಅರ್ಥ ಮಾಡಿಕೊಳ್ಳಬೇಕು. ದೇಹವನ್ನು ಭೌತಿಕ ಪ್ರಕೃತಿಯು ಸೃಷ್ಟಿ ಮಾಡುತ್ತದೆ. ಕಡೆಯಲ್ಲಿ ಅದು ಭೌತಿಕ ಪ್ರಕೃತಿಯಲ್ಲಿ ಸೇರಿ ಹೋಗುತ್ತದೆ. ಆದುದರಿಂದ ದೇಹವು ಭೌತಿಕ ಪ್ರಕೃತಿಗೆ ಸೇರಿದ್ದು ಎಂದು ನಿರ್ಣಯಿಸಬೇಕು. ತನ್ನದಲ್ಲದ ಸ್ವತ್ತನ್ನು ಬಳಸಲು ಮನುಷ್ಯನು ಕೊಲ್ಲಬೇಕೇಕೆ? ದೇಹವನ್ನು ಪೋಷಿಸಲು ಮನುಷ್ಯನು ನಿರಪರಾಧಿ ಪ್ರಾಣಿಗಳನ್ನು ಏಕೆ ಕೊಲ್ಲಬೇಕು? ಶ್ರೀಮಂತಿಕೆಯ ಸುಳ್ಳು ಪ್ರತಿಷ್ಠೆಗೆ ಮನುಷ್ಯನು ಮೋಹಗೊಂಡಾಗ ಅವನು ಯಾವುದೇ ನೈತಿಕ ಬೋಧನೆಗೆ ಕಿವಿಗೊಡುವುದಿಲ್ಲ. ಮದ್ಯ, ಸ್ತ್ರೀ ಮತ್ತು ಪ್ರಾಣಿ ಹತ್ಯೆ ಇವುಗಳಲ್ಲಿ ನಿರತನಾಗುತ್ತಾನೆ. ಇಂತಹ ಸನ್ನಿವೇಶಗಳಲ್ಲಿ ಬಡವನ ಸ್ಥಿತಿಯೇ ಉತ್ತಮ. ಏಕೆಂದರೆ ಬಡವನು ಇತರ ದೇಹಗಳೊಂದಿಗೆ ತನ್ನ ಸಂಬಂಧವನ್ನು ಯೋಚನೆ ಮಾಡುತ್ತಾನೆ. ಹಲವೊಮ್ಮೆ ಬಡವನು ಇತರ ದೇಹಗಳನ್ನು ನೋಯಿಸಲು ಇಷ್ಟಪಡುವುದಿಲ್ಲ. ಏಕೆಂದರೆ ತನಗೆ ಗಾಯವಾದಾಗ ಎಷ್ಟು ನೋಯುತ್ತದೆ ಎನ್ನುವುದನ್ನು ಇನ್ನೂ ಸುಲಭವಾಗಿ ಅವನು ಅರ್ಥ ಮಾಡಿಕೊಳ್ಳಬಲ್ಲ. ಆದುದರಿಂದ ದೇವತೆಗಳಾದ ನಳಕುವರ ಮತ್ತು ಮಣಿಗ್ರೀವರು ಸುಳ್ಳು ಪ್ರತಿಷ್ಠೆಗೆ ಇಷ್ಟು ಮೋಹಗೊಂಡಿದ್ದರಿಂದ ಅವರನ್ನು ಶ್ರೀಮಂತಿಕೆ ಇಲ್ಲದ ಸ್ಥಿತಿಯಲ್ಲಿ ಇಡಬೇಕೆಂದು ನಾರದರು ಯೋಚಿಸಿದರು. ತನ್ನ ದೇಹಕ್ಕೆ ಸೂಜಿ ಚುಚ್ಚಿರುವಾಗ ಮನುಷ್ಯನು ಇತರರಿಗೆ ಸೂಜಿ ಚುಚ್ಚಬೇಕು ಎಂದು ಅಪೇಕ್ಷಿಸುವುದಿಲ್ಲ. ಬಡತನದಲ್ಲಿದ್ದು ಇತರರ ವಿಷಯವನ್ನು ಯೋಚಿಸುವವನು ಇತರರು ಆ ಸ್ಥಿತಿಯಲ್ಲಿರಬೇಕು ಎಂದು ಬಯಸುವುದಿಲ್ಲ. ಸಾಮಾನ್ಯವಾಗಿ ಬಡತನದ ಬದುಕಿನಿಂದ ಬಂದು ಶ್ರೀಮಂತನಾದವನು ಬಡತನವು ಕಾಡುತ್ತಿರುವ ಇತರರಿಗೆ ನೆರವಾಗಲೆಂದು ಒಂದು ದಾನ ಧರ್ಮಗಳ ಸಂಸ್ಥೆಯನ್ನು ಸ್ಥಾಪಿಸಿದ್ದನ್ನು ನೋಡುತ್ತೇವೆ. ಸಂಗ್ರಹವಾಗಿ ಹೇಳಬೇಕೆಂದರೆ ಅನುಕಂಪ ಇರುವ ಬಡವನು ಇತರರೊಂದಿಗೆ ಒಂದಾಗಿ ಅವರ ನೋವು ನಲಿವುಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಬಡವನಿಗೆ ಸುಳ್ಳು ಅಹಂಕಾರದ ಸೊಕ್ಕು ಇರುವುದಿಲ್ಲ ಮತ್ತು ಅವನು ಎಲ್ಲ ಮೋಹಗಳಿಂದ ಮುಕ್ತನಾಗಿರಬಹುದು. ದೇವರ ಕೃಪೆಯಿಂದ ತನ್ನ ದೇಹ ಪೋಷಣೆಗೆ ಏನು ದೊರೆಯುತ್ತದೆಯೋ ಅಷ್ಟರಲ್ಲಿಯೇ ತೃಪ್ತನಾಗಿರಬಹುದು. ದಾರಿದ್ರ್ಯದ ಸ್ಥಿತಿಯಲ್ಲಿಯೇ ಉಳಿಯುವುದು ಒಂದು ಬಗೆಯ ವಿರಕ್ತಿ. ವೈದಿಕ ಸಂಸ್ಕೃತಿಯಂತೆ ಬ್ರಾಹ್ಮಣರು ಸಾಮಾನ್ಯವಾಗಿಯೇ ಪ್ರಾಪಂಚಿಕ ಶ್ರೀಮಂತಿಕೆಯ ಸುಳ್ಳು ಪ್ರತಿಷ್ಠೆಯಿಂದ ಪಾರಾಗಲು ಬಡತನದಲ್ಲಿಯೇ ಉಳಿಯುತ್ತಾರೆ. ಪ್ರಾಪಂಚಿಕ ಅಭ್ಯುದಯದಿಂದ ಬರುವ ಸುಳ್ಳು ಪ್ರತಿಷ್ಠೆಯು ಆಧ್ಯಾತ್ಮಿಕ ಬಿಡುಗಡೆಗೆ ಅಡ್ಡಿಯಾಗುತ್ತದೆ. ಬಡವನಾಗಿರುವ ಮನುಷ್ಯನು ಹೆಚ್ಚು ಹೆಚ್ಚಾಗಿ ತಿಂದು ಅಸಹಜವಾಗಿ ಬೊಜ್ಜನ್ನು ಬೆಳೆಸಲಾರ. ತನಗೆ ಅಗತ್ಯವಾದುದಕ್ಕಿಂತ ಹೆಚ್ಚನ್ನು ತಿನ್ನುವ ಸ್ಥಿತಿಯಲ್ಲಿ ಆತನು ಇಲ್ಲದಿರುವುದರಿಂದ ಅವನ ಇಂದ್ರಿಯಗಳು ಹತೋಟಿಗೆ ಸಿಕ್ಕದಂತಿರುವುದಿಲ್ಲ. ಇಂದ್ರಿಯಗಳು ಅಂಕೆಗೆ ಒಳಗಾದಾಗ ಅವನು ಹಿಂಸಾಪರನಾಗಲು ಸಾಧ್ಯವಿಲ್ಲ. ಬಡತನದ ಇನ್ನೊಂದು ಅನುಕೂಲವೆಂದರೆ ಸಾಧು ಸಜ್ಜನರು ಬಡವನ ಮನೆಯನ್ನು ಸುಲಭವಾಗಿ ಪ್ರವೇಶಿಸಬಹುದು. ಬಡವನು ಸಾಧು ಸಜ್ಜನರ ಸಹವಾಸದ ಫಲವನ್ನು ಪಡೆದುಕೊಳ್ಳಬಹುದು. ಬಹು ಶ್ರೀಮಂತನಾದವನು ತನ್ನ ಮನೆಯೊಳಕ್ಕೆ ಬರಲು ಯಾರಿಗೂ ಅವಕಾಶವನ್ನು ಕೊಡುವುದಿಲ್ಲ. ಆದುದರಿಂದ ಸಜ್ಜನ ನಾದವನು ಪ್ರವೇಶಿಸುವಂತಿಲ್ಲ. ವೈದಿಕ ವ್ಯವಸ್ಥೆಯ ಪ್ರಕಾರ ಸಂತ ಸದೃಶನಾದವನು ಭಿಕ್ಷೆಗೆ ಹೋಗುತ್ತಾನೆ. ಏಕೆಂದರೆ ಗೃಹಸ್ಥನಿಂದ ಭಿಕ್ಷೆ ಬೇಡುವ ನೆಪದಲ್ಲಿ ಅವನು ಯಾವುದೇ ಮನೆಯನ್ನು ಪ್ರವೇಶಿಸಬಹುದು. ದಿನನಿತ್ಯದ ಕುಟುಂಬದ ವ್ಯವಹಾರಗಳಲ್ಲಿ ಮಗ್ನನಾಗಿರುವ ಗೃಹಸ್ಥನು ಸಾಮಾನ್ಯವಾಗಿ ಆಧ್ಯಾತ್ಮಿಕ ಪ್ರಗತಿಯ ವಿಷಯವನ್ನು ಮರೆತೇ ಬಿಟ್ಟಿರುತ್ತಾನೆ. ಅವನು ಸಾಧು ಸಂತರ ಸಹವಾಸದ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸಾಧುವಿನ ಸಹವಾಸದಿಂದ ಮುಕ್ತಿಯನ್ನು ಪಡೆಯಲು ಬಡವನಿಗೆ ಹೆಚ್ಚು ಅವಕಾಶವಿದೆ. ಸಾಧು ಸಜ್ಜನರ ಮತ್ತು ದೇವೋತ್ತಮ ಪರಮಪುರುಷನ ಭಕ್ತರ ಸಹವಾಸವಿಲ್ಲದೇ ಹೋದರೆ ಪ್ರಾಪಂಚಿಕ ಶ್ರೀಮಂತಿಕೆ ಮತ್ತು ಪ್ರತಿಷ್ಠೆಗಳಿಂದ ಬೀಗುತ್ತಿರುವವರು ಇದ್ದು ಏನು ಪ್ರಯೋಜನ? ಆದುದರಿಂದ ಈ ದೇವತೆಗಳು ತಮ್ಮ ಭೌತಿಕ ಶ್ರೀಮಂತಿಕೆ ಮತ್ತು ಪ್ರತಿಷ್ಠೆಗಳಿಂದ ಸುಳ್ಳು ಅಹಂಕಾರದಲ್ಲಿ ಬೀಗಲು ಸಾಧ್ಯವಾಗದ ಸ್ಥಿತಿಯಲ್ಲಿ ಅವರನ್ನಿಡುವುದು ತಮ್ಮ ಕರ್ತವ್ಯ ಎಂದು ಮಹರ್ಷಿ ನಾರದರು ಭಾವಿಸಿದರು. ನಾರದರು ದಯಾಮಯರು, ಪತನ ಹೊಂದಿದ ಬದುಕಿನಿಂದ ಅವರನ್ನು ಉದ್ಧರಿಸಲು ಬಯಸಿದರು. ಆ ದೇವತೆಗಳು ತಾಮಸಗುಣದವರು, ಆದುದರಿಂದ ಅವರಿಗೆ ಇಂದ್ರಿಯ ನಿಗ್ರಹ ಸಾಧ್ಯವಾಗದೆ ಕಾಮಕ್ಕೆ ವಶರಾಗಿದ್ದರು. ಅವರ ಅತ್ಯಂತ ಹೀನ ಸ್ಥಿತಿಯಿಂದ ಅವರನ್ನು ಉದ್ಧರಿಸುವುದು ನಾರದರಂತಹ ಸಂತ ಸದೃಶರ ಕರ್ತವ್ಯ. ಪ್ರಾಣಿ ಜೀವನದಲ್ಲಿ ತಾನು ಬೆತ್ತಲೇ ಇದ್ದೇನೆ ಎಂದು ಪ್ರಾಣಿಗೆ ತಿಳಿಯುವುದಿಲ್ಲ. ಆದರೆ ಕುಬೇರನು ದೇವತೆಗಳ ಕೋಶಾಧಿಪತಿ, ಬಹು ಗೌರವಾನ್ವಿತನಾದವನು. ನಳಕುವರ ಮತ್ತು ಮಣಿಗ್ರೀವರು ಅವನ ಇಬ್ಬರು ಗಂಡು ಮಕ್ಕಳು. ಆದರೂ ಅವರು ಎಷ್ಟು ಪ್ರಾಣಿ ಸದೃಶರು ಮತ್ತು ಹೊಣೆಗೇಡಿಗಳು ಆಗಿದ್ದರೆಂದರೆ ಮದ್ಯಪಾನದಿಂದಾಗಿ ಅವರಿಗೆ ತಾವು ಬೆತ್ತಲೇ ಇದ್ದೇವೆ ಎಂದು ತಿಳಿಯಲಿಲ್ಲ. ದೇಹದ ಕೆಳಭಾಗವನ್ನು ಮರೆ ಮಾಡುವುದು ಮಾನವ ನಾಗರಿಕತೆಯ ಒಂದು ತತ್ವ. ಗಂಡಸಾಗಲಿ ಹೆಂಗಸಾಗಲಿ ಇದನ್ನು ಮರೆತಾಗ ಕೀಳು ಸ್ಥಿತಿಗೆ ಬರುತ್ತಾರೆ. ಆದುದರಿಂದ ಅವರಿಗೆ ಅತಿ ಸೂಕ್ತವಾದ ಶಿಕ್ಷೆ ಎಂದರೆ ಅವರನ್ನು ಚಲನೆಯಿಲ್ಲದ ಜೀವಿಗಳನ್ನಾಗಿ ಅಥವಾ ಮರಗಳನ್ನಾಗಿ ಮಾಡುವುದು ಎಂದು ನಾರದರು ಯೋಚಿಸಿದರು. ಪ್ರಕೃತಿಯ ನಿಯಮಕ್ಕನುಗುಣವಾಗಿ ಮರಗಳಿಗೆ ಚಲಿಸಲು ಸಾಧ್ಯವಿಲ್ಲ. ಮರಗಳು ಅಜ್ಞಾನದಲ್ಲಿ ಮುಳುಗಿದ್ದರೂ ಯಾವುದೇ ಕೆಡಕನ್ನು ಮಾಡಲಾರವು. ತನ್ನ ದಯೆಯಿಂದ ಈ ಸೋದರರು ವೃಕ್ಷಗಳಾಗುವಂತೆ ಶಾಪವನ್ನು ಪಡೆದರೂ ತಮಗೆ ಏಕೆ ಶಿಕ್ಷೆಯಾಯಿತು ಎನ್ನುವುದನ್ನು ನೆನಪಿಡಲು ಸಾಧ್ಯವಾಗುವಂತೆ ಅವರ ಸ್ಮರಣಾ ಶಕ್ತಿಯು ಉಳಿಯಬೇಕು ಎಂದು ಮಹರ್ಷಿ ನಾರದರು ಯೋಚಿಸಿದರು. ದೇಹವನ್ನು ಬದಲಾಯಿಸಿದಾಗ ಸಾಮಾನ್ಯವಾಗಿ ಜೀವಿಯು ಹಿಂದಿನ ಜನ್ಮವನ್ನು ಮರೆತು ಬಿಡುತ್ತಾನೆ. ಆದರೆ ಭಗವಂತನ ಕೃಪೆಯಿಂದ ನಳಕುವರ ಮತ್ತು ಮಣಿಗ್ರೀವರಿಗಾದಂತೆ ವಿಶೇಷ ಸಂದರ್ಭಗಳಲ್ಲಿ ಸ್ಮರಣ ಶಕ್ತಿ ಉಳಿಯುತ್ತದೆ. ಆದುದರಿಂದ ದೇವತೆಗಳ ಕಾಲಮಾನಕ್ಕನುಗುಣವಾಗಿ 100 ವರ್ಷಗಳ ಕಾಲ ಈ ಇಬ್ಬರು ದೇವತೆಗಳು ಮರಗಳ ರೂಪದಲ್ಲಿ ಇರಬೇಕೆಂದು ಅನಂತರ ದೇವೋತ್ತಮ ಪರಮಪುರುಷನ ನಿಷ್ಕಾರಣ ದಯೆಯಿಂದ ಅವನನ್ನು ತಮ್ಮೆದುರಿಗೆ ನೋಡುವ ಭಾಗ್ಯವು ಬರುವುದೆಂದು ನಾರದರು ಯೋಚಿಸಿದರು. ಅನಂತರ ಈ ಇಬ್ಬರು ದೇವತೆಗಳ ಬದುಕಿಗೆ ಏರಿ ಪ್ರಭುವಿನ ಮಹಾಭಕ್ತರಾಗುವರೆಂದು ತೀರ್ಮಾನಿಸಿದರು. ಇದಾದ ನಂತರ ಮಹರ್ಷಿ ನಾರದರು ನಾರಾಯಣಾಶ್ರಮ ಎನ್ನುವ ಹೆಸರಿನ ತಮ್ಮ ಆಶ್ರಮಕ್ಕೆ ಹಿಂದಿರುಗಿದರು. ಇಬ್ಬರು ದೇವತೆಗಳು ವೃಕ್ಷಗಳಾಗಿ ಯುಗಳ ಅರ್ಜುನ ವೃಕ್ಷಗಳೆಂದು ಹೆಸರು ಪಡೆದರು. ನಾರದರ ನಿಷ್ಕಾರಣ ದಯೆಯಿಂದ ಆ ಇಬ್ಬರು ದೇವತೆಗಳಿಗೆ ಉಪಕಾರವಾಯಿತು. ನಂದನ ಮನೆಯಂಗಳದಲ್ಲಿ ಬೆಳೆದು ಶ್ರೀಕೃಷ್ಣನನ್ನು ತಮ್ಮೆದುರಿಗೆ ಕಾಣುವ ಅವಕಾಶವು ಲಭ್ಯವಾಯಿತು. ಮಗು ಕೃಷ್ಣನನ್ನು ಒರಳು ಕಲ್ಲಿಗೆ ಕಟ್ಟಿ ಹಾಕಿದರೂ ಅವನು ತನ್ನ ಭಕ್ತ ಶ್ರೇಷ್ಠ ನಾರದನ ಭವಿಷ್ಯವಾಣಿಯನ್ನು ನಡೆಸಿಕೊಡಲು ಬೆಳೆಯುತ್ತಿದ್ದ ಮರಗಳತ್ತ ನಡೆಯಲು ಪ್ರಾರಂಭಿಸಿದನು. ನಾರದರು ತನ್ನ ಪರಮ ಭಕ್ತ. ತನ್ನೆದುರಿಗೆ ಅರ್ಜುನ ವೃಕ್ಷಗಳಾಗಿ ಕಾಣುತ್ತಿದ್ದ ಎರಡು ಮರಗಳು ವಾಸ್ತವವಾಗಿ ಕುಬೇರನ ಮಕ್ಕಳು ಎಂದು ಕೃಷ್ಣನಿಗೆ ತಿಳಿದಿತ್ತು. ಈಗ ನಾನು ನನ್ನ ಪರಮ ಭಕ್ತ ನಾರದನ ಮಾತನ್ನು ನಡೆಸಿಕೊಡಬೇಕು ಎಂದು ಅವನು ಯೋಚಿಸಿದ. ಅನಂತರ ಆ ಎರಡು ಮರಗಳ ನಡುವೆ ಇದ್ದ ಸ್ಥಳದಲ್ಲಿ ಮುನ್ನಡೆಯಲು ಪ್ರಾರಂಭಿಸಿದ. ಅವನು ಎರಡು ಮರಗಳ ನಡುವೆ ದಾಟಲು ಸಾಧ್ಯವಾಯಿತಾದರೂ ದೊಡ್ಡ ಒರಳುಕಲ್ಲು ಮರಗಳ ನಡುವೆ ಅಡ್ಡಡ್ಡಲಾಗಿ ಸಿಕ್ಕಿಕೊಂಡಿತು. ಇದನ್ನು ಬಳಸಿಕೊಂಡು ಶ್ರೀಕೃಷ್ಣನು ಒರಳುಕಲ್ಲಿಗೆ ಕಟ್ಟಿದ್ದ ಹಗ್ಗವನ್ನು ಎಳೆಯಲು ಪ್ರಾರಂಭಿಸಿದ. ಬಹುಬಲವಾಗಿ ಅವನು ಎಳೆಯುತ್ತಲೇ ಎರಡು ಮರಗಳು, ಕೊಂಬೆಗಳು ಮತ್ತು ಎಲ್ಲ ಭಾಗಗಳ ಸಹಿತವಾಗಿ ದೊಡ್ಡ ಶಬ್ದ ಮಾಡುತ್ತಾ ನೆಲಕ್ಕೆ ಉರುಳಿದವು. ಮುರಿದು ಬಿದ್ದ ಮರಗಳಿಂದ ಪ್ರಜ್ವಲಿಸುವ ಬೆಂಕಿಯಂತೆ ತೇಜಸ್ವಿಗಳಾಗಿದ್ದ ಇಬ್ಬರು ವ್ಯಕ್ತಿಗಳು ಹೊರಬಂದರು. ಅವರ ಇರವಿನಿಂದ ಎಲ್ಲ ದಿಕ್ಕುಗಳು ಬೆಳಕಾಗಿ ಸುಂದರವಾದವು. ಪರಿಶುದ್ಧತೆಯನ್ನು ಪಡೆದು ಆ ಇಬ್ಬರು ಮಗು ಕೃಷ್ಣನ ಬಳಿಗೆ ಬಂದು ತಲೆಬಾಗಿ ತಮ್ಮ ಭಕ್ತಿಯನ್ನು, ಪ್ರಾರ್ಥನೆಯನ್ನು ಈ ಮಾತುಗಳಲ್ಲಿ ಸಲ್ಲಿಸಿದರು. ಪ್ರಭು ಶ್ರೀಕೃಷ್ಣ, ನೀನು ಮೂಲ ದೇವೋತ್ತಮ ಪುರುಷನು, ಎಲ್ಲ ನಿಗೂಢ ಶಕ್ತಿಗಳ ಪ್ರಭು. ಈ ಬ್ರಹ್ಮಾಂಡವು ಕೆಲವೊಮ್ಮೆ ವ್ಯಕ್ತವಾದ, ಕೆಲವೊಮ್ಮೆ ಅವ್ಯಕ್ತವಾದ ನಿನ್ನ ಶಕ್ತಿಗಳ ವಿಸ್ತರಣೆ ಎನ್ನುವುದನ್ನು ಬ್ರಾಹ್ಮಣ ಪಂಡಿತರು ಬಲ್ಲರು. ಎಲ್ಲ ಜೀವಿಗಳಿಗೂ ಪ್ರಾಣ, ದೇಹ ಹಾಗೂ ಇಂದ್ರಿಯಗಳನ್ನು ನೀಡುವ ಮೂಲ ಪುರುಷ ನೀನು. ನೀನು ಶಾಶ್ವತನಾದ ದೇವರು. ಪ್ರಭು ವಿಷ್ಣು ಸರ್ವಾಂತರ್ಯಾಮಿ, ಸರ್ವನಿಯಂತ್ರಕ, ಸಾತ್ವಿಕ, ರಾಜಸ ಮತ್ತು ತಾಮಸ ತ್ರಿಗುಣಗಳ ಪ್ರಭಾವದಿಂದ ಕೆಲಸ ಮಾಡುವ ಬ್ರಹ್ಮಾಂಡದ ಮೂಲವೂ ನೀನೆ. ಜೀವಿಗಳ ವಿವಿಧ ರೂಪಗಳಲ್ಲಿ ನೀನು ಪರಮಾತ್ಮನಾಗಿ ನೆಲೆಸಿದ್ದೀಯೇ. ಅವುಗಳ ದೇಹಗಳಲ್ಲಿ ಮತ್ತು ಮನಸ್ಸುಗಳಲ್ಲಿ ಏನು ನಡೆಯುತ್ತಿದೆ ಎನ್ನುವುದನ್ನು ನೀನು ಬಲ್ಲೆ. ಆದುದರಿಂದ ಎಲ್ಲ ಜೀವಿಗಳ ಎಲ್ಲ ಕರ್ಮಗಳನ್ನು ನಿರ್ದೇಶಿಸುವವನು ನೀನೆ. ಆದರೆ ಪ್ರಕೃತಿಯ ಗುಣತ್ರಯಗಳ ಪ್ರಭಾವದಲ್ಲಿರುವ ವಸ್ತುಗಳ ಮಧ್ಯೆ ಇದ್ದರೂ ಇಂತಹ ಕಲ್ಮಶದ ಸೋಂಕಿನ ಗುಣಗಳಿಂದ ನಿನ್ನ ಮೇಲೆ ಯಾವುದೇ ಪರಿಣಾಮ ಆಗುವುದಿಲ್ಲ. ಭೌತಿಕ ಗುಣಗಳ ಪ್ರಭಾವಕ್ಕೆ ಸಿಕ್ಕಿರುವ ಯಾರೂ ನಿನ್ನ ಅಲೌಕಿಕ ಗುಣಗಳನ್ನು ಅರಿಯಲಾರರು. ನಿನ್ನ ದಿವ್ಯ ಗುಣಗಳು ಸೃಷ್ಟಿಗೆ ಮೊದಲೇ ಇದ್ದವು. ಈ ಕಾರಣದಿಂದಲೇ ನಿನ್ನನ್ನು ಸದಾ ತನ್ನ ಅಂತರಂಗ ಶಕ್ತಿಗಳಿಗಾಗಿ ಸ್ತುತಿಸಲ್ಪಡುವ ಪರಬ್ರಹ್ಮನೆಂದು ಕರೆಯುತ್ತಾರೆ. ಈ ಭೌತಿಕ ಜಗತ್ತಿನಲ್ಲಿ ನಿನ್ನ ವಿವಿಧ ಅವತಾರಗಳಿಂದ ಮಾತ್ರವೇ ನಿನ್ನನ್ನು ಅರಿಯಬಹುದು. ನೀನು ಬೇರೆ ಬೇರೆ ಬಗೆಯ ದೇಹಗಳನ್ನು ತಳೆದರೂ ಈ ದೇಹಗಳು ಭೌತ ಸೃಷ್ಟಿಯ ಭಾಗಗಳಲ್ಲ. ಅವು ಅಮಿತವಾದ ಸಂಪತ್ತು, ಶಕ್ತಿ, ಸೌಂದರ್ಯ, ಜ್ಞಾನ ಮತ್ತು ವೈರಾಗ್ಯಗಳ ಅಲೌಕಿಕ ಶಕ್ತಿಗಳ ಆಗರಗಳಾಗಿವೆ. ಈ ಭೌತಿಕ ಜಗತ್ತಿನಲ್ಲಿ ದೇಹಕ್ಕೂ ದೇಹದ ಒಡೆಯನಿಗೂ ವ್ಯತ್ಯಾಸ ಉಂಟು. ಆದರೆ ನೀನು ನಿನ್ನ ಮೂಲ ಆಧ್ಯಾತ್ಮಿಕ ದೇಹದಲ್ಲಿ ಕಾಣಿಸಿಕೊಳ್ಳುವುದರಿಂದ ನಿನ್ನಲ್ಲಿ ಈ ಬಗೆಯ ವ್ಯತ್ಯಾಸಗಳಿಲ್ಲ. ನೀನು ಕಾಣಿಸಿಕೊಂಡಾಗ ನಿನ್ನ ಅಸಾಧಾರಣ ಚಟುವಟಿಕೆಗಳು ನೀನು ದೇವೋತ್ತಮ ಪರಮಪುರುಷನು ಎನ್ನುವುದನ್ನು ತೋರಿಸುತ್ತವೆ. ಭೌತಿಕ ಜಗತ್ತಿನಲ್ಲಿ ಇಂತಹ ಚಟುವಟಿಕೆಗಳನ್ನು ನಡೆಸುವುದು ಬೇರೆ ಯಾರಿಗೂ ಸಾಧ್ಯವಿಲ್ಲ. ಜೀವಿಗಳ ಹುಟ್ಟು, ಸಾವು ಮತ್ತು ಮುಕ್ತಿಗಳನ್ನು ನಿರ್ಧರಿಸಲೆಂದೇ ಈಗ ಕಾಣಿಸಿಕೊಂಡಿರುವ ದೇವೋತ್ತಮ ಪರಮಪುರುಷನೇ ನೀನು. ನೀನು ನಿನ್ನ ಪೂರ್ಣ ವಿಸ್ತರಣೆಗಳಿಂದ ತುಂಬಿದ್ದೀಯೇ. ಎಲ್ಲರಿಗೆ ಎಲ್ಲ ಬಗೆಯ ವರಗಳನ್ನು ನೀನು ಅನುಗ್ರಹಿಸಬಲ್ಲೆ. ಪ್ರಭುವೇ, ಎಲ್ಲ ಭಾಗ್ಯದ ಮತ್ತು ಒಳ್ಳೆಯತನದ ಆಕರವೇ ನಿನಗೆ ನಮ್ಮ ಗೌರವಪೂರ್ವಕ ಪ್ರಣಾಮಗಳು. ನೀನು ಸರ್ವಾಂತರ್ಯಾಮಿಯಾದ ದೇವೋತ್ತಮ ಪರಮಪುರುಷನು, ಶಾಂತಿಯ ಮೂಲವೇ ನೀನು, ಯದುಕುಲ ತಿಲಕನು. ಪ್ರಭುವೇ, ಕುಬೇರ ಎನ್ನುವ ಹೆಸರಿನ ದೇವತೆಯು ನಮ್ಮ ತಂದೆ, ಅವನು ನಿನ್ನ ಸೇವಕ. ಮಹರ್ಷಿ ನಾರದರು ನಿನ್ನ ಸೇವಕರು. ಅವರ ಅನುಗ್ರಹದಿಂದಲೇ ನಾವು ನಿನ್ನನ್ನು ಕಣ್ಣಾರೆ ಕಾಣುವುದು ಸಾಧ್ಯವಾಯಿತು. ನಿನ್ನ ಮಹಾತ್ಮ್ಯವನ್ನು ಹೊಗಳುವುದರಲ್ಲಿ ಮತ್ತು ನಿನ್ನ ದಿವ್ಯ ಕಾರ್ಯಗಳ ವಿಷಯಗಳನ್ನು ಕೇಳುವುದರಲ್ಲಿಯೇ ಮಗ್ನರಾಗಿ ಸದಾ ನಿನ್ನ ಸೇವೆಯಲ್ಲಿ ನಿರತರಾಗಿರುವಂತೆ ಕೃಪೆ ಮಾಡು ಎಂದು ಬೇಡುತ್ತೇವೆ. ನಮ್ಮ ಕೈಗಳು, ಇತರ ಅಂಗಾಂಗಗಳು ನಿನ್ನ ಸೇವೆಯಲ್ಲಿಯೇ ನಿರತವಾಗಿರಲಿ. ನಮ್ಮ ಮನಸ್ಸುಗಳು ಯಾವಾಗಲೂ ನಿನ್ನ ಚರಣಕಮಲಗಳಲ್ಲಿ ಸ್ಥಿರವಾಗಿರಲಿ. ನಮ್ಮ ಶಿರಗಳು ಪ್ರಭುವಾದ ನಿನ್ನ ಸರ್ವಾಂತರ್ಯಾಮಿ ವಿಶ್ವರೂಪದ ಮುಂದೆ ಬಾಗಿರಲಿ. ನಳಕುವರ ಮತ್ತು ಮುನಿಗ್ರೀವರು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದ ಮೇಲೆ ಗೋಕುಲದ ಪ್ರಭು ಮತ್ತು ಯಜಮಾನನಾದ ಮಗು ಕೃಷ್ಣನು ಯಶೋದೆಯ ಹಗ್ಗಗಳು ಅವನನ್ನು ಒರಳು ಕಲ್ಲಿಗೆ ಬಂಧಿಸಿದಂತೆಯೇ ನಸುನಗುತ್ತಾ ಹೀಗೆಂದನು: ದೇವತೆಗಳ ಕುಟುಂಬದಲ್ಲಿ ನಿಮಗೆ ಅಪೂರ್ವವಾದ ಸ್ಫುರದ್ರೂಪ ಮತ್ತು ಸಂಪತ್ತುಗಳು ಲಭಿಸಿದ್ದುದರಿಂದ ನೀವು ಹೇಯವಾದ ದುರಹಂಕಾರದ ಸ್ಥಿತಿಯಲ್ಲಿದ್ದಾಗ ನನ್ನ ಪರಮ ಭಕ್ತನಾದ ನಾರದನು ತನ್ನ ನಿಷ್ಕಾರಣ ದಯೆಯಿಂದಾಗಿ ನಿಮ್ಮನ್ನು ಉಳಿಸಿದ ಎನ್ನುವ ಸಂಗತಿಯು ನನಗೆ ತಿಳಿದಿತ್ತು. ಅತ್ಯಂತ ಅಧಮವಾದ ನರಕದ ಸ್ಥಿತಿಗೆ ನೀವು ಜಾರಿ ಸಾಗುವುದನ್ನು ಅವನು ತಪ್ಪಿಸಿದ್ದಾನೆ. ಇವೆಲ್ಲವೂ ನನಗೆ ಆಗಲೇ ತಿಳಿದಿದೆ. ಅವನಿಂದ ಶಾಪವನ್ನು ಪಡೆದದ್ದಷ್ಟೇ ಅಲ್ಲ, ಅವನನ್ನು ಕಣ್ಣಾರೆ ನೋಡಿದಿರಿ. ನೀವು ಭಾಗ್ಯವಂತರು, ಸದಾ ಪ್ರಶಾಂತರು, ಎಲ್ಲರಲ್ಲಿ ದಯೆ ಇರುವವರು ಆದ ನಾರದರನ್ನು ಆಕಸ್ಮಿಕವಾಗಿಯಾದರೂ ಯಾರಾದರೂ ಕಂಡರೆ ಆ ಬದ್ಧ ಆತ್ಮಕ್ಕೆ ಮುಕ್ತಿಯು ದೊರೆಯುತ್ತದೆ. ಇದು ಸಂಪೂರ್ಣವಾಗಿ ಸೂರ್ಯನ ಬೆಳಕಿನಲ್ಲಿ ನಿಂತುಕೊಂಡ ಹಾಗೆಯೇ ಸರಿ. ದೃಷ್ಟಿದೋಷವೆಂತಹದು ಇಲ್ಲಿರಲಾರದು. ಆದುದರಿಂದ ನಳಕುವರ ಮತ್ತು ಮಣಿಗ್ರೀವರೇ, ಈಗ ನಿಮ್ಮ ಜನ್ಮಗಳು ಸಾರ್ಥಕವಾದವು. ಏಕೆಂದರೆ ನೀವು ನನ್ನಲ್ಲಿ ಪರಮಾನಂದ ಭರಿತವಾದ ಪ್ರೇಮವನ್ನು ಬೆಳೆಸಿಕೊಂಡಿದ್ದೀರಿ. ಬೌದ್ಧ ಜಗತ್ತಿನಲ್ಲಿ ಇದೇ ನಿಮ್ಮ ಕಡೆಯ ಜನ್ಮ. ನೀವೀಗ ಸ್ವರ್ಗಲೋಕದಲ್ಲಿರುವ ನಿಮ್ಮ ತಂದೆಯ ನಿವಾಸಕ್ಕೆ ಹಿಂದಿರುಗಬಹುದು. ಭಕ್ತಿಪೂರ್ವಕ ಸೇವೆಯನ್ನು ಸಲ್ಲಿಸುವ ಮನಸ್ಥಿತಿಯಲ್ಲಿ ಉಳಿದು ನೀವು ಈ ಜನ್ಮದಲ್ಲಿಯೇ ಮುಕ್ತಿಯನ್ನು ಪಡೆಯುವಿರಿ. ಇದಾದ ನಂತರ ಆ ದೇವತೆಗಳು ಪ್ರಭುವಿಗೆ ಪ್ರದಕ್ಷಿಣೆ ಮಾಡಿ ಮತ್ತೆ ಮತ್ತೆ ತಲೆಬಾಗಿ ಅನಂತರ ತೆರಳಿದರು. ಪ್ರಭುವು ಕಟ್ಟಿದ ಸ್ಥಿತಿಯಲ್ಲಿಯೇ ಉಳಿದನು. ನಳಕುವರ ಮತ್ತು ಮಣಿಗ್ರೀವರ ಉದ್ಧಾರ ಎನ್ನುವ 10ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.